ಏನು ತಲೆ ತೆರೆಯಬೇಕು ಅಷ್ಟು ಫಾಸ್ಟ್. ಇಟ್ಟು ಬಿದ್ದ ಅಂದ್ರೆ ಓದ ಅಂತ ಹುಡುಕ್ಲಕ್ಕೆ ಹೋದ್ರೆ ಏನೋ ಹೋಗ್ಬಿಡ್ತಾನೆ. ಹುಡುಕ್ಲಕ್ಕೆ ಹೋದ್ರೆ ಕೃಷ್ಣಾರ್ಪಣ ಆಗಿ ಪೀಸ್ ಪೀಸ್ ಆಗಿಬಿಡ್ತಾನೆ, ಒಂದು ಕ್ಷಣದೊಳಗೆ ಪೀಸ್ ಆಗ್ತಾನೆ. ಅಂತ ಫೋರ್ಸ್ ಅದು ಒಂದು ಗಂಗಾ ಪ್ರವಾಹ ಅಂತ ಅದಕ್ಕೆ ಕರೆಯೋದು. ಆ ರೀತಿ ಹರ್ಕೊಂಡು ಆಚಾರ್ಯ ವೇಗವಾಗಿ ಬಂದ್ರಂತೆ. ಅಂದ್ರೆ ಗ್ರಂಥ ಇದ್ದವ್ರ ಮನೆಗೆ ಆಚಾರ್ಯ ಬರ್ತಾರೆ, ಫಾಸ್ಟ್ ಆಗಿ ಬರ್ತಾರೆ ಅಂತ ಅರ್ಥ. ಬರ್ತಾ ಇದ್ದಾರೆ, ಹೇಗೆ ಬಂದ್ರು ಅಂದ್ರೆ ಸುರಸಿಂಧೋರಿವ ಸಂತತ ಪ್ರವಾಹ, ಅನ್ಇಂಟರಪ್ಟೆಡ್ ಫ್ಲೋ, ಮಧ್ಯೆ ಗ್ಯಾಪೇ ಇಲ್ಲ. ಹಾಗೆಯೇ ಬಂದ್ರಂತೆ. ಜಯಸಿಂಹರಾಜ ನೋಡ್ತಾನೆ, ಪ್ರಯಾಣ ವೈಭವ ಮಾಡ್ತಾರೆ, ಆಚೆ ವರ್ಣನೆ ಮಾಡ್ತಾರೆ ಶಿಷ್ಯರು ಹೇಗಿದ್ರು, ಹೇಗೆ ಹೋಗ್ತಾ ಇದ್ರು ಅಂತ ಹೇಳ್ತಾರೆ. ಹೋಗ್ತಿರ್ಬೇಕಾದ್ರೆ ದ್ವಾದಶ ಸ್ತೋತ್ರವನ್ನು ಹಾಡ್ತಾ ಇದ್ರು ಶಿಷ್ಯರುಗಳೆಲ್ಲ ಕೂಡ. ಸ್ವಕೃತ ಹರಿಗಾಥ ಮುಕುಂದ ಗಾಥಾಹ, ಆಚಾರ್ಯ ಬರದಂತ ಹರಿಸ್ತೋತ್ರ ಶಿಷ್ಯರು ಹಾಡ್ತಾ ಇದ್ದಾರೆ. ಒಂದೇ ಒಂದೇ ಸದಾ ಆನಂದ ನಾವೇನ್ ತಿಳ್ಕೊಂಡಿದ್ದೇವೆ ಗೊತ್ತಾ, ನೈವೇದ್ಯ ಕಾಲಕ್ಕೆ ಹಾಡಬೇಕು ಅಂತೇಳಿ. ದಾಸೋ ನೈವೇದ್ಯ ಕಾಲಕ್ಕೆ ಹೇಳಬೇಕು, ನೈವೇದ್ಯ ಮಾಡೋದಿಲ್ಲ, ಸೊ ದಾಸ ಸ್ತೋತ್ರ ಕ್ಯಾನ್ಸಲ್ ಬರಿ. ಇದು ನಮ್ಮ ಪದ್ಧತಿ ಆಗಿರೋದು ಅದಲ್ಲ. ದಾಸ ದೋಸ್ತಿ ಯಾವಾಗಲೂ ಹೇಳಿ ನೈವೇದ್ಯ ಕಾಲಕ್ಕೆ ವಿಶೇಷವಾಗಿ ಹೇಳಿ ಅಂತಾನೆ ಹೊರತು ಬೇರೆ ಹೊತ್ತು ಹೇಳಬಾರದು ಅಂತ ಅರ್ಥ ಅಲ್ಲ. ನಮ್ಮ ಜನ ಭಾರಿ ಬುದ್ಧಿವಂತರು, ನಾವು ಯಾವುದನ್ನು ಪಾರಾಯಣ ಮಾಡೋದಿಲ್ಲ. ಯಾತಕ್ಕೆ ಬೆಳಿಗ್ಗೆ ಟೈಮ್ ಆಗೋದಿಲ್ಲ, ಬೆಳಿಗ್ಗೆ ಮಾಡೋದು ಯಾರು ಹೇಳಿದೆ ನಿನಗೆ, ತಾನೇ ತಿಳ್ಕೊಂಡ್ಬಿಟ್ಟಿದ್ದಾನೆ. ಬೆಳಿಗ್ಗೆ ಪಾರಾಯಣ ಮಾಡಕ್ಕೆ ಏನು ಅಭ್ಯಂತ, ಯಾವಾಗ ಬೇಕಾದ್ರೂ ಪಾರಾಯಣ ಮಾಡಬಹುದು, ರಾತ್ರಿ 12 ಗಂಟೆ ಬೇಕಾದ್ರೂ ಪಾರಾಯಣ ಮಾಡಬಹುದು. ಪಾರಾಯಣ ಮಾಡೋದಕ್ಕೆ ಏನು ತಪ್ಪು ಇಲ್ಲ. ಜಪ ಬೇರೆ ಪಾರಾಯಣ ಬೇರೆ, ಜಪಕ್ಕೆ ವಿಶೇಷ ನಿಯಮಗಳುಂಟು, ಪಾರಾಯಣಕ್ಕೆ ನಿಯಮಗಳಿಲ್ಲ. ಶುದ್ಧವಾಗಿ ಕೊಡಬೇಕಷ್ಟೆ, ಶುದ್ಧವಾಗಿ ಕೊಟ್ಟು ಯಾವಾಗ ಬೇಕಾದ್ರೂ ಓದಿ. ಇದು ನನಗೆ ಗೊತ್ತಿಲ್ಲ, ಪಾರಾಯಣಕ್ಕೆ 24 ತಾಸು ಅಲೋಡು, ರಾತ್ರಿ ನಿದ್ದೆ ಬರೆದವರು 24 ತಾಸು ಓದಿ, ಏನು ಯೋಚನೆ ಇಲ್ಲ. ನಿದ್ರೆ ಕಂಪಲ್ಸರಿ ಅಲ್ಲ, ಪಾರಾಯಣ ಕಂಪಲ್ಸರಿ ಅಷ್ಟೇನೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ಅವ್ರು ಆ ರೀತಿ ಸರಿಯಾಗಿ ಓದ್ತಾ ಇದ್ದು ಹೇಳ್ತಾ ಇದ್ದಾರೆ. ಮುಂದೆ ಹೋಗ್ತಾ ಇದ್ದಾರೆ, ಒಂದು ಕಡೆ ಇಳ್ಕೊಂಡ್ರಂತೆ ಆಚಾರ್ಯರು. ಅದು ಮಧೂರು ಅಂತ ಒಂದು ಊರು, ಮಧೂರು ಬಹಳ ಪ್ರಸಿದ್ಧವಾದ ಕಾಸರಗೋಡಿನ ಹೊರವಲಯದಲ್ಲಿದೆ. ಅಲ್ಲಿ ಇಳ್ಕೊಂಡಿದ್ದಾರೆ, ಒಂದು ನೈಟ್ ಹಾಲ್ಟ್ ಮಾಡಿದ್ರಂತೆ ಆಚಾರ್ಯ. ಬಹಳ ಇಂಟ್ರೆಸ್ಟಿಂಗ್ ಅದು. ಮಧೂರಿಗೆ ಹೋದಾಗ ನೈಟ್ ಹಾಲ್ಟ್ ಮಾಡಿದ್ರು ಆಚಾರ್ಯ, ಯೋಚನೆ ಮಾಡಬೇಕು. ಒಳ್ಳೆ ಸರೋವರ ಇದೆ ಅಲ್ಲಿ, ಅಪೂರ್ವವಾದಂತಹ ದೇವಸ್ಥಾನ ಇದೆ, ದೊಡ್ಡ ದೇವಸ್ಥಾನ. ಆಚಾರ್ಯರು ಇಳ್ಕೊಂಡಿದ್ದಾರೆ, ಮರುದಿವಸ ಬೆಳಿಗ್ಗೆ ಹೊರಡ್ತಾ ಇದ್ದಾರೆ. ಹೊರಡಬೇಕಾದ್ರೆ ಶಿಷ್ಯರೆಲ್ಲ ತಯಾರಿ ಮಾಡ್ಕೊಂಡು, ಏನು ವೈಭವನೇ ವೈಭವ, ಆಚಾರ್ಯನ ಹೋಗಬೇಕು ಅಂದ್ರೆ ಭಾರಿ ಸಂಭ್ರಮ ಅವರಿಗೆಲ್ಲ ಕೂಡ. ಏನು ಗಡಿಬಿಡಿ ಎಲ್ಲ ವರ್ಣನೆ, ಪಾಠಶಾಲೆಯಲ್ಲಿ ಗುರುಕುಲದ ಏನು ಗಡಿಬಿಡಿ ಇರುತ್ತದಲ್ಲ, ಅದನ್ನೆಲ್ಲ ವರ್ಣನೆ ಮಾಡ್ತಾರೆ. ಸಂಸ್ಕೃತ ಯಾವ ಮಹಾಕಾವ್ಯದಲ್ಲೂ ಕೂಡ ಒಂದು ಪಾಠಶಾಲೆ ಚಿತ್ರವನ್ನು ಯಾರೂ ಬರೆದಿಲ್ಲ. ಸುಮಧ್ವದಲ್ಲಿ ಮಾತ್ರ ಸಿಗತಕ್ಕಂಥ ವಾತಾವರಣ, ಶಿಷ್ಯರ ಗಡಿಬಿಡಿ, ಹೊಸ ಶಿಷ್ಯ, ಹಳೆ ಶಿಷ್ಯ, ಅವರವರಲ್ಲಿ ಒಂದು ಹಳೆ ಶಿಷ್ಯ ಸ್ವಲ್ಪ ಅಕ್ವೆಂಟ್ ಆಗಿರ್ತಾನೆ, ಇವರು ಅಕ್ವೆಂಟೆನ್ಸ್ ಇರೋದಿಲ್ಲ. ಸೊ ಫ್ರೆಶ್ ಆಗಿದೆ, ಏನೇನೋ ಗೊಂದಲಗಳು ಎಲ್ಲ ನೋಡ್ತಾ ವರ್ಣನೆ ಮಾಡ್ತಾರೆ. ಅದಕ್ಕೆಲ್ಲ ಗೊತ್ತಿಲ್ಲ. ಈಗ ಹೋಗಬೇಕಾದ್ರೆ ಆಚಾರ್ಯರು ಒಂದು ಕಡೆಗೆ ಬಂದು, ಇನ್ನೇನು ಹೊರಡಬೇಕಲ್ಲ, ದೇವ್ರಿಗೆ ನಮಸ್ಕಾರ ಮಾಡಿದ್ರಂತ ಆಚಾರ್ಯರು. ಅವ್ರು ಸದಾ ನಮಸ್ಕಾರ ಮಾಡೋರೇ, ನಮಗೆ ತೋರಿಸ್ತಾರೆ. ಮನೆ ಬಿಟ್ಟು ಹೋಗ್ಬೇಕು, ದೇವ್ರಿಗೆ ನಮಸ್ಕಾರ ಮಾಡಿ ಹೋಗಿ ಅಂತ ಹೇಳಿದ್ದಾರೆ. ದೇವ್ರ ನಮಸ್ಕಾರ ಮಾಡಿ ಹೋಗಿ, ಮಂಗಲಂ ಭಗವಾನ್ ವಿಷ್ಣು, ಮಂಗಲಂ ಮಧುಸೂದನ, ಮಂಗಲಂ ದೇವಕಿ ಪುತ್ರೋ, ಮಂಗಲಂ ಗರುಡಧ್ವಜ. ದೇವರ ಸ್ಮರಣೆ ಮಾಡಿ ಹೋಗಬೇಕು, ನಿರ್ವಿಘ್ನವಾಗಿ ಕೆಲಸ ಆಗ್ತವೆ. ನಮಸ್ಕಾರ ಮಾಡಿದ್ದಾರೆ ಆಚಾರ್ಯರು. ಆಗ ಗಂಟೆ ಬಾರಿಸಿದ್ರಂತೆ ಯಾರು, ತಕ್ಷಣ ಆಚಾರ್ಯ ಇದೇ ಶುಭಶಕರ ಅಂತ ಹೊರಟುಬಿಟ್ರಂತೆ. ಆಚಾರ್ಯ ಯಾವ ಶಕರೇ ಬೇಕು, ಅಶರೀರವಾಣಿನೇ ಅವರು ಹೇಳೋದು. ನಮಗೆಲ್ಲ ತೋರಿಸ್ತಾರೆ, ಶುಭಶಕನ ಅಪಶಕನ ಅಂತ ಇರ್ತವೆ, ಅದು ಮೂಢನಂಬಿಕೆಗಳಲ್ಲ ಅಂತ. ಮೂಢನಂಬಿಕೆ ಶಕನಗಳು ಬೇರೆ, ಮೂಢನಂಬಿಕೆ ಶಕನ ಬೇರೆ ಇಟ್ಕೊಂಡಿರ್ತಾರೆ. ಮೂರು ಜನ ಬ್ರಹ್ಮಚಾರಿಗಳಿರಬಾರದು, ಇದು ಮೂಢನಂಬಿಕೆ. ಇದು ಒಂದು ನಮ್ಗೆ ಅಂಥದ್ದೊಂದೇ ಗೊತ್ತಿರೋದು, ಇದು ಆಶ್ಚರ್ಯ ಅಂತ ಕೇಳಿದ್ರೆ. ಮೂರು ಜನ ಯಾವ್ಯಾವ ಶಾಸ್ತ್ರರು ಹೇಳಿಲ್ಲ ಮೂರು ಜನ ಬ್ರಹ್ಮಚಾರಿಗಳಿರಬಾರದು. ಅದಕ್ಕೆ ಮೂರನೇ ಮಗನ ಉಪನಯನ ಕ್ಯಾನ್ಸಲ್ಲು, ಮರಳಿಬ್ಬರಿ ಮಾಡಿರ್ತಾರೆ. ಅವ್ರಿಗೆ ಮದುವೆಯಾಗುವವರಿಗೆ ಇವರು ಉಪನಯ ಆಗಿಲ್ಲ, ಅವ್ರು 50 ವರೆಗೂ ಮದುವೆ ಆಗೋದಿಲ್ಲ, ಇವರಿಗೆ 60 ವರೆಗೂ ಉಪನಯ ಇಲ್ಲ, ಹಾಗಾಗಿ ಬಿಡುತ್ತೆ ಅಷ್ಟೇ. ಕೊಡೆ ಹಾಗೆ ಮಾಡಬಾರದು. ಶಾಸ್ತ್ರ ಹೇಳ್ತದೆ ಒಂದೇ ವರ್ಷದಲ್ಲಿ 3 ಗಂಡು ಮಕ್ಕಳಿಗೆ ಉಪನಯನ ಮಾಡಬಾರದು. ಶಾಸ್ತ್ರ ಹೇಳೋದು ಒಂದೇ ವರ್ಷದಲ್ಲಿ ಮಾಡಬಾರದು, ನೆಕ್ಸ್ಟ್ ಇಯರ್ ಮಾಡಬಹುದು. 3 ಮಕ್ಕಳಿಗೆ 1 ವರ್ಷದಲ್ಲಿ ಮಾಡಬಹುದು, ಮುಂದೆ ಹೊಡೆದ್ರೆ 3ನೇ ವರ್ಷ ಮಾಡಬೇಕು, 2ನೇ ವರ್ಷ ಮಾಡಬೇಕೆ ಹೊರತು ಜನ್ಮದಲ್ಲೇ ಮಾಡಬಾರದು ಅಂತ ಅರ್ಥ ಅಲ್ಲ. ಅದಕ್ಕೆ ಇದು ಅನೇಕರಿಗೆ ಗೊತ್ತಿಲ್ಲ. ನಮ್ಮ ಜನ ಭಾರಿ ತಪ್ಪು ತಿಳ್ಕೊಂಡಿದ್ರು. ದೊಡ್ಡ ಸ್ವಾಮಿಗಳು ಹೇಳ್ತಿದ್ರು, ಯಾರದ ಮನೆಗೆ ಹೋಗಿದ್ರಂತೆ ಭಿಕ್ಷೆಗೆ, ಪಾದ ಪೂಜೆಗೆ ಹೋಗಿದ್ದಾರೆ. ಬಂದರು, ಪಾದ ಪೂಜೆ ಮಾಡ್ತಾ ಇದ್ದಾರೆ. ಮೂರನೇ ಮಗ, ಅವನೊಳ್ಳೆ ಪಾದ ಪೂಜೆ ಜನಿವಾರ ಎಲ್ಲ ಹಾಕೊಂಡಿದ್ದಾರೆ, ಮಾಡ್ತಿದ್ದಾರೆ. ಮೊದ್ಲಿಬ್ಬರಿಗೆ ಜನಿವಾರ ಇಲ್ಲ ಅಣ್ಣಂದ್ರಿಗೆ, ಯಾಕೆ ಅಂತ ಕೇಳಿದರೆ ಅವ್ರಿಗೆ ಮದುವೆ ಆಯ್ತು ಅಂತ ಹೇಳಿದ್ರಂತೆ. ಅರ್ಥ ಆಯ್ತಲ್ಲ, ಮದುವೆ ಆದ್ರೆ ಜನಿವಾರ ತೆಗಿಬೇಕು ತಿಳ್ಕೊಂಡ್ಬಿಟ್ಟಿದ್ದಾನೆ ಯಾರು. ಅದು ಪದ್ಧತಿ ಆಗಿದೆ, ಎಂಥ ಜ್ಞಾನಿಗಳಿದ್ದಾರೆ ಲೆಕ್ಕ ಹಾಕಿರೋಣ. ಅದು ಅಂತ ಸ್ವಾಗುಡಿಂದ ಮಾತಾಡಬೇಕಾದ್ರೆ ಯಾವ ಕ್ಯಾಲಿಬರ್ ಆಗಿದ್ದಾರೆ, ಸಮಾಜ ಎಲ್ಲಿ ಹೋಗಿದೆ ಲೆಕ್ಕ ಹಾಕಿರೋಣ. ಯಾವ ಜನ, ಯಾವ ಜನಾಂಗ, ವರ್ಣಾನಾಂ ಬ್ರಾಹ್ಮಣೋ ಗುರು, ಬ್ರಾಹ್ಮಣಾನಾಂ ಮಾಧ್ವಾ ಗುರವ, ಅಂತ ಸ್ಥಿತಿಯೊಳಗೆ ಹೀಗಿದ್ದರೆ ಗತಿ ಏನಾಗಬೇಕು ಅಂದ್ರೆ, ಆ ತಮ್ಮನಿಗೆ ಮದುವೆ ಆದ್ರೆ ಜನಿವಾರ ತೆಗೆದುಹಾಕಬೇಕು ಅಂತ ಕೇಳಿದರೆ ಎಲ್ಲಿ ಸ್ಥಿತಿಯಲ್ಲಿದ್ದಾರೆ, ಏನ್ ಹೇಳ್ಕೊಟ್ಟಾಗಾಯ್ತು ಜನಗಳಿಗೆ ಯೋಚನೆ ಮಾಡಿ. ಅವರೆಲ್ಲ ಸಮಾಜ ಲಕ್ಷಾಧೀಶ ಕೊಟ್ಟದಿರಿ ಇರ್ತಾರೆ, ತಗೊಂಡು ಏನ್ ಮಾಡಬೇಕು ಇದರಿಂದ. ನಿಮ್ಮಿಂದ ಯಾವುದೂ ಬರೋದಿಲ್ಲ, ಬರೋದೆಲ್ಲ ಜ್ಞಾನ ಒಂದೇ. ಮಂಚ ಬಾರದು, ಬಡದಿ ಬಾರಳು, ಕಂಚು ಕನ್ನಡಿ ಬಾರವು, ಸಂಚಿತಾರ್ಥವು ಕಿಂಚ ಬಾರದು, ಮುಂಚೆ ಮಾಡಿರೋ ಧರ್ಮವ. ಬಹಳ ಧರ್ಮ ಸೃಷ್ಟು ಬಹಳ ಕಷ್ಟ, ತಿಳ್ಕೊಳ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕಷ್ಟೇ. ನಾವು ಮೂಢನಂಬಿಕೆ ಬೇರೆ, ಒಳ್ಳೆ ನಂಬಿಕೆಗಳು ಬೇರೆ. ಒಳ್ಳೆ ನಂಬಿಕೆಯ ತಾರಕ, ಒಳ್ಳೆ ನಂಬಿಕೆ ಶಾಸ್ತ್ರೀಯವಾದ ನಂಬಿಕೆಗಳನ್ನು ತಿಳ್ಕೊಂಡಿರಬೇಕು. ಶುಭಶಕನವನ್ನು ನೋಡಿ ಅಂತ ಹೇಳ್ತಾ ಅರ್ಜುನ ಹೇಳ್ತಾನೆ, ನಿಮಿತ್ತಾನಿ ತಪಶ್ಯಾಮಿ ವಿಪರೀತಾನಿ ಕೇಶವ. ಶಕರಗಳಿಗೆ ಅರ್ಥ ಇದೆ, ನಾವೇನೋ ಅರ್ಥ ತಿಳ್ಕೋಬಾರ್ದಷ್ಟೆ, ಶಾಸ್ತ್ರೋಕ್ತವಾದ ಅರ್ಥ ತಿಳ್ಕೋಬೇಕು. ಆಚಾರದಿಂದ ಹೊರಟ್ರಂತೆ ಮುಂದೆ ಜಯಸಿಂಹರಾಜ ಏರ್ಪಾಟ್ ಮಾಡಿದ್ದಾನೆ ವಿಷ್ಣುಮಂಗಲ ಅಂತ ಸ್ಥಳ, ಅಲ್ಲಿ ಕರ್ಕೊಂಡು ಹೋಗ್ಲಿಕ್ಕೋಸ್ಕರ ಒಂದ್ ಕಡೆ ಎದುರುಗೊಳ್ಳಕ್ ಬಂದಿದ್ದಾನೆ. ಎಷ್ಟು ಗೊತ್ತಾ, ಜನದ ಬಗ್ಗೆ ಜಾಗನೇ ಇಲ್ಲ ಆಚಾರ ನೋಡ್ಲಿಕ್ಕೆ, ಲಕ್ಷಾಂತರ ಜನ ಸೇರಿದ್ದಾರೆ. ಇವತ್ತಲ್ಲಿ ವಾತಾವರಣ ಆಗಿಲ್ಲ ಬಿಡಿ, ಒಳ್ಳೆದು ಜನ ತುಂಬಿದ್ದ ಕಾಲ ಅದು, ಬಂದು ಅಪೂರ್ವವಾದ ದೃಶ್ಯ, ಜನಗಳಂತೂ ನೂಕು ನುಗ್ಗಲಂತ ಆಚಾರ ನೋಡಬೇಕು ಅಂತ ಹೇಳಿ ಜಯಸಿಂಹರಾಜ ಬಂದ. ಅವರ ಹತ್ರ ವಾಹನದಲ್ಲಿ ಹೋಗ್ಲಿಲ್ವಂತೆ, ದೂರ ಇಳ್ಕೊಂಡು ನಡ್ಕೊಂಡು ಬಂದಂತೆ ಸ್ವಾಗತ ಮಾಡ್ಲಿಕ್ಕೆ ಅಂತೇಳಿ. ರಾಜರ ದೊಡ್ಡ ಪಡಿ ಪೀಠಾಸನ ಗೌರವಿಸ್ತೇವೆ, ನಾವು ಸನ್ಯಾಸಿಗಳನ್ನ ಗೌರವಿಸ್ತೇವೆ, ಅವ್ರ ತೈಲೋಕ್ಯ ಆಚಾರ್ಯರು ಕೇಳಬೇಕಾ, ಅವ್ರು ಗೌರವಿಸಿ ಕರ್ಕೊಂಡು ಬಂದನಂತೆ. ಒಂದ್ ಕಡೆ ಕೂಡಿಸಿದ್ದಾನೆ, ಎಲ್ಲ ಕಡೆಯಿಂದ ಜನ ನೋಡ್ತಾ ಇದ್ದಾರೆ, ಆಲ್ ರೌಂಡ್ ಎಲ್ಲ ವೇದಿಕೆ ಮಾಡಿಬಿಟ್ಟಿದ್ದಾರೆ. ಆ ಎಲ್ಲ ಜನ ಇದ್ದಾರೆ ಅದರೊಳಗೆ, ದೊಡ್ಡವರು ಸಣ್ಣವರು ಹೆಂಗಸರು ಗಂಡಸರು ಮುದುಕರು ಒಬ್ಬ ಹುಡುಗರು ಎಲ್ಲರ ಇದ್ದಾರೆ. ಎಲ್ಲ ನೋಡ್ಲಿಕ್ಕೆ ಅಂತ ಕಾಯ್ತಿದ್ದಾರೆ, ಆಗ್ತಾ ಇಲ್ಲ ನೋಡ್ಲಿಕ್ಕೆ, ಎಲ್ಲರಿಗೆ ಆಗ್ತಾ ಇಲ್ಲ. ತುಂಬಾ ದೂರದಲ್ಲಿ ಅದೆಲ್ಲ ದೂರಷ್ಟು ಕಂಡ ಕಾಣ್ತಿದ್ದಾರೆ. ಪಾಪ ಈ ಜನಗಳಿಗೆ ನೂಕು ನೂಕು ತುಳಿದು ಬಿಡ್ತಾರೆ ಅಂತ ಭಯ, ಬಂದೆ ಬಂತಾರೆ ಎಷ್ಟೋ ಸತ್ತೋ ಬಿಟ್ಟರೆ ತುಳಿದು ಬಿಟ್ಟ ಆತರ ಆಚಾರ ಜನ ಸೇರಿ ಏನ್ ಮಾಡ್ಬೇಕಾಗ, ಸುಮ್ಮನೆ ನಿಂತ್ಕೊಂಡು ನೋಡ್ಬೇಕಲ್ಲ ಅಂತ ನೋಡಕ್ ಆಗ್ತಾ ಇಲ್ಲ. ಅವರಿಗೆಲ್ಲ ಭಾರಿ ಕುತೂಹಲ, ಆಚಾರ ನೋಡ್ಲೇಬೇಕು ಅಂತ ಬಂದಿದ್ದಾರೆ. ಅವ್ರು ಹೇಗಿದ್ದಾರೆ ಅಂದ್ರೆ, ಒಂದ್ ಕಡೆ ಹೇಳ್ತಾರೆ, ಸಾಕ್ಷಾತ್ ಪ್ರತಿಭಾ ಲಕ್ಷಣ ದರ್ಶನಾಯ ಲಕ್ಷ್ಯಂ, ಒಂದೇ ಮಾತನ್ನು ಹೇಳ್ಬಿಡ್ತಾರೆ, ಇವತ್ತು ದೇವ್ರ ಪ್ರತಿಭೆ ಮಾಡಬೇಕು ಅಂತ ಇದೇನು ತಿಳ್ಕೊಳ್ಳಿ. ದೇವ್ರು ನೋಡಿದವ್ರು ಯಾರು ಇಲ್ಲ ಈಗ, ಅದನ್ನೇ ದೇವ್ರ ಪ್ರತಿಭೆ ಹೇಗೆ ಮಾಡಬೇಕು, ಅದಕ್ಕೆ ಆಚಾರನ ಕೂಡಿಸಿಕೊಂಡು ಒಂದು ಪ್ರತಿಮೆ ಮಾಡಿದ್ರೆ ದೇವ್ರ ಪ್ರತಿಮೆ ಆಗುತ್ತೆ ಅಂತ ಹೇಳುತ್ತಾರೆ. ಅದು ಪರ್ಫೆಕ್ಟ್ ಮಾಡಲ್ಲ ಆಚಾರ್ಯರು, ದೇವ್ರ ವಿಗ್ರಹ ಇದ್ದಾಗಿದ್ದಾರಂತ ಅಂತ ಪುಣ್ಯಾತ್ಮರು, ಅವರನ್ನ ನೋಡಬೇಕಲ್ಲ ಅಂತ ಜನ ಬಂದಿದ್ದಾರೆ. ನೋಡ್ಲಿಕ್ಕೆ ಆಗ್ತಾ ಇಲ್ಲ, ತುಂಬಾ ಕಡೆಯಿಂದ ಜನ ಅಂದ್ಕೊಂಡಿರುತ್ತೆ ನಾವು ಹತಭಾಗ್ಯರು, ಆಚಾರ ನೋಡೋ ಯೋಗ ಇಲ್ಲ ನಮಗೆ ಅಂತ ಕೊರಗಿದ್ರಂತೆ. ಆಗೊಂದು ವಿಚಿತ್ರ ಪವಾಡ ತೋರಿಸ್ತಾರೆ ಆಚಾರ್ಯರು. ಎಂಥ ಪವಾಡ ಗೊತ್ತೇನು, ಯಾರ್ಯಾರು ಆಚಾರ ನೋಡಬೇಕು ಅಂತ ಅನ್ಕೊಂಡ್ರಲ್ಲ, ಗಲಾಟೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ಕೊಂಡ್ರಲ್ಲ, ಅವ್ರ ಎದುರಿಗೆ ಆಚಾರ ಕಾಣ್ತಾ ಇದ್ದಾರೆ. ಎಲ್ಲರ ಎದುರಿಗೆ ಹೇಗೆ ಎದುರಿಗೆ ಡೈರೆಕ್ಟ್ ಎದುರು ಕಾಣ್ತಾ ಇದ್ದಾರೆ, ನಿಜವಾಗ್ಲೂ ಆಶ್ಚರ್ಯ. ಎಲ್ಲಿಯಿಂದ ಪಾಸ್ಪೋರ್ಟ್ ಸೈಜ್ ಫೋಟೋ ಕಂಡ ಕಾಣ್ತಿದ್ದಾರೆ ಆಚಾರ್ಯ ಎಲ್ಲರಿಗೆ ಅಷ್ಟೇ. ಅವ್ರಿಗೆ ಏನ್ ಆನಂದ ಪಡ್ತಾರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂತ ದೊಡ್ಡ ಗಲಾಟೆಯೊಳಗೆ ಅವರವ್ರಿಗೆ ಹಾಕಿ ಕಾಣಬೇಕಾದ್ರೆ ಎಂಥ ಮ್ಯಾಜಿಕ್ ಇದು ಒಂದು. ನಿಜವಾಗ್ಲೂ ಮಧ್ವಾಚಾರ್ಯರು, ಮಧ್ವಾಚಾರ್ಯರು ಮಧ್ವಾಚಾರ್ಯರೇ, ಆಚಾರ್ಯಾಹ ಶ್ರೀಮದ್ ಆಚಾರ್ಯಾಹ ಸಂತುದೇ ಜನ್ಮ ಜನ್ಮನಿ, ನಿಜವಾಗ್ಲೂ ತ್ರೈಲೋಕ್ಯ ಆಚಾರ್ಯರವರು. ಅತ್ಯದ್ಭುತವಾದ ಸಾಮರ್ಥ್ಯ, ಅಂದ್ಕೊಂಡವರಿಗೆಲ್ಲ ಕಂಡ್ರು. ಇದು ಒಂದು ಪವಾಡ ಇದು, ನಾವು ಯೋಚನೆ ಮಾಡಬೇಕು. ಆಚಾರ ಶಾಸ್ತ್ರ ಭಾರಿ ದೊಡ್ಡದು, ನಮಗೆ ತಿಳಿತದಾ, ನಾವು ಓದ್ಲಿಲ್ವಲ್ಲ ಅಂತ ಕೊರಗಿದ್ರೆ ಇದ್ದಲ್ಲೇ ಕಾಣಿಸ್ತಾರೆ, ಸ್ವಲ್ಪ ಆದರೂ ಕಾಣಿಸ್ತಾರೆ ಅಂತ ಅರ್ಥ. ನಾವು ಹಾಗಲ್ಲ ಓದ್ತೇವಲ್ಲ ಅಂತ ಕೊರಗಿದ್ರೆ ಪ್ರಯೋಜನ ಇಲ್ಲ, ಓದಿಲ್ಲ ಅಂತ ಕೊರಗಿದ್ರೆ ಖಂಡಿತ ಉದ್ಧಾರ ಮಾಡ್ತಾರೆ. ಬಾದರಾಯಣ ಕೃತ ಭಾಗವತ ಕೇಳುವಲ್ಲಿ ಆಧಾರವೇ ಹುಟ್ಟಲಿಲ್ಲ, ವಾದಿಗಳ ಮತವಳಿದು ಮಧ್ವ ಸಿದ್ಧಾಂತದ ಹಾದಿಗೆ ಹೋಗಲಿಲ್ಲ, ವೇದವಾಹ್ಯರಿಗರಿಗೆ ಅಪಸವ್ಯ ಬರನಾಗಿ ಓದಿಕೊಂಡೆನು ಇದೆಲ್ಲ ಸಲ್ಲ, ಶ್ರೀರಮಣ ತವ ಚರಣ ದೊರಕುವುದು ಹೇಗಿನ್ನು ಪರಮ ಪಾಪಿಷ್ಠ ನಾನು ಅಂತ ಹಂಬಲಿಸಿದರೆ, ಎತ್ತ ಎಪ್ಪತ್ತೋ ತೊಂಬತ್ತೋ ಎಂಬತ್ತೋ ಆಗಿರ್ತದೆ ಪಾಪ, ಆಗ ಅನ್ಕೋತಾರೆ ಆಚಾರ್ಯಂತ ಓದಬೇಕು ಅಂತೇಳಿ ಕಣ್ಣೇ ಕಾಣದಿಲ್ಲ, ಏನು ಅನ್ಕೋತಾರೆ ಪಾಪ, ಕಣ್ಣು ಕಾಣದೆ ಹೇಳೋ ಕೊರಿಕೆ ಏನೂ ಕೇಳೋದಿಲ್ಲ, ಇನ್ನೇನು ಮಾಡಬೇಕು, ಇನ್ನೊಬ್ರು ಹೇಳೋದು ಕೇಳಾಗಿಲ್ಲ, ಕಿವಿ ಇಲ್ಲ, ತಲೆ ಕಣ್ಣಿಲ್ಲ, ಬುದ್ಧಿಯಂತೂ ಎಂದೋ ಹೋಗಿದೆ, ಏನ್ ಮಾಡ್ಬೇಕೀಗ. ಆಗ ಅಂದ್ಕೊಳ್ಳಿ ಎಷ್ಟಾದ್ರೂ ತಿಳಿಸ್ತಾರೆ ಆಚಾರ್ಯ ಬಿಡೋದಿಲ್ಲ ಅಂತ ಹೇಳ್ತಾರೆ, ನಿಮ್ಮ ಕೈ ಆಚಾರ್ಯ ಬಿಡೋದಿಲ್ಲ, ನಾವು ಮರಿಬಹುದೇವತ್ತು ಆಚಾರ್ಯರು ಮರೆಯೋದಿಲ್ಲ. ಇಂಥ ಅತ್ಯದ್ಭುತವಾದ ಮಹಿಮಾಶಾಲಿಗಳು ಆಚಾರ್ಯರು. ಆ ತೋರಿಸ್ತಾ ಇದ್ದಾಗ ಆಚಾರ್ಯರು ಅಲ್ಲಿ ಏನು ಮಾಡಿದ್ದು, ಉತ್ಸವ ಹೇಗೆ ನಡೀಬೇಕು ತೋರಿಸ್ತಾರೆ ಆಚಾರ್ಯರು, ಸಮಾರಂಭ ಹೇಗೆ ನಡೀಬೇಕು, ಸಮಾರಂಭ ಹೇಗಾಗ ನಡೆದು ಹೋಗಿಬಿಡುತ್ತೆ, ದೊಡ್ಡ ದೊಡ್ಡ ಸಮಾರಂಭ ಹೆಸರಿಗೆ ಅಲ್ಲಿ ಹರಿವ ಹರಿ ಸರ್ವೋತ್ತಮತ್ವ ಇಲ್ಲ, ವಾಯು ಜೀವೋತ್ತಮತ್ವ ಇಲ್ಲ, ಏನೇನೋ ನಡೀತಾ ಇರುತ್ತೆ, ಹರಿರೇವ ತರಹ ಹೆಸರೇ ಇಲ್ಲ. ಆಚಾರ್ಯರು ತೋರಿಸಿಕೊಡ್ತಾರೆ, ಒಂದು ಬೇರೆ ಮಾತಿಲ್ಲ, ಅವದತ್ತ ಕಥಾಂ ಪ್ರಥಾಂಗ ಪಾಣೇಹೇ ಭಗವಾನ್ ಭಾಗವತೆ ಭವಾಪಹಂತ್ರೀಂ. ಆಚಾರ್ಯ ಭಾಗವತ ಪುರಾಣ ಶುರು ಮಾಡಿದ್ರಂತೆ. ಅಂದ್ರೆ ಇದು ಯಾವಾಗಲೂ ಕೂಡ ದೇವರ ಸ್ಮರಣೆ ಆಗಬೇಕು ಹೊರತು ಮತ್ತೊಂದು ಆಗಬಾರದು. ಸಮಾರಂಭ ಜನಗಳು ಯಾತಕ್ಕೆ ಬರ್ತಾರೆ, ಏನೋ ಕೇಳೋದಕ್ಕೆ ಬರೋದಿಲ್ಲ, ಹರಿ ಮಹಿಮೆ ಕೇಳೋದಕ್ಕೆ ಬಸ್ಕರ ಬರ್ತಾರೆ. ಅದು ಮಹಿಮೆ ತಿಳಿ ಹಾಗೆ ಹೇಳಿ ಒಂದ್ಕೂಡ ಹೊರತು ಹೊರತು ಊಟ ಕೂತಿರ್ತೇವೆ, ಎಲ್ಲ ಬಡಿಸಿಬಿಡೋದು. ನೋಡಿ ನಿಮ್ಗೆ ಒಂದು ವಿಷಯ ಹೇಳ್ತಾರೆ, ತಿನ್ಲಕ್ ಬಡಿಸಿಲ್ಲ, ಕತ್ತೆ ಕಾಲಕ್ಕೆ ಬಡಿಸಿರೋದ ಎದ್ದೋಗ್ಬಿಡ್ತಾರೆ ಎಲ್ಲರೂ ಕೂಡ. ಯಾಕೆ ಬಡಿಸಿರೋದು, ತಿನ್ಲಕ್ಕೋಸ್ಕರ ಬಡಿಸಿದ್ದೆಲ್ಲ ತಿನ್ಲಕ್ಕೆ ಆಗಬೇಕು, ಸಮಾರಂಭ ತಿಳಿಲಿಕ್ಕೆ ಸಮಾರಂಭ ಆಗಬೇಕೆ ಹೊರತು ಬೇರೆದಕ್ಕಾಗಬಾರದು. ಜ್ಞಾನ ವೃದ್ಧಿ ಆಗದೆ ಹೋದರೆ ಅದು ಸಮಾರಂಭ ಅಲ್ಲ ಅಂತ ಅರ್ಥ, ಸಮಾರಂಭವಾಗಲಿ ಸಾಧ್ಯನೇ ಇಲ್ಲ. ಆಚಾರ್ಯರು ತೋರಿಸ್ತಾರೆ, ಅದು ಎಲ್ಲರಿಗೂ ತಿಳಿಯಬೇಕಲ್ಲ, ಬ್ರಹ್ಮಸೂತ್ರ ಭಾಷೆ ಪ್ರಯತ್ನ ಎಲ್ಲರಿಗೂ ತಿಳಿಯೋದಿಲ್ಲ, ಅದಕ್ಕೆ ಭಾಗವತದ ಕಥೆ ಹೇಳ್ತಾರೆ ಆಚಾರ್ಯರು. ರಥಾಂಗ ಪಾಣೇಹೇ ಕಥಾಂ ಅಂದ್ರೆ ದಶಮಸ್ಕಂದ ಭಾಗವತ ಹೇಳ್ತಾ ಇದ್ದಾರೆ. ಆಗ ಏನಡೀತು, ದಿವಶಿಷ್ಯ ಪ್ರವರೇಣ ವಾಚ್ಯಮಾನೆ ಓದ್ತಿರೋದಾದ್ರೆ ಋಷಿಕೇಶ ತೀರ್ಥರು ಓದ್ತಾ ಇದ್ದಾರೆ, ಭಾವಪರಿಕಸೆಯಲ್ಲಿ ಬರೀತಾರೆ ಋಷಿಕೇಶ ತೀರ್ಥೇರ, ಋಷಿಕೇಶ ತೀರ್ಥರು ಓದ್ತಾ ಇದ್ದಾರೆ ಆಚಾರ ಅರ್ಥ ಹೇಳ್ತಾ ಇದ್ದಾರೆ. ಎಂಥ ದೃಶ್ಯ ಇರಬೇಕು ಅದು ಒಂದು. ಋಷಿಕೇಶರು ಫಲಿಮಾರಮಠದ ಮೂಲ ಪುರುಷರು, ಆಚಾರ್ಯರ ಅಷ್ಟಬಳ ಶಿಷ್ಯರಲ್ಲಿ ಹಿರಿಯರು, ಅವರಿಗೆ ಮೊದಲು ಸನ್ಯಾಸ ಬಂದಿತ್ತು, ಅದಕ್ಕೆ ಫಲಿಮಾರಮಠಕ್ಕೆ ಅಷ್ಟೋತ್ಕೃಷ್ಟ ಅಂತ ಅದಕ್ಕೆ ಹೆಸರು. ಅವರು ಓದ್ತಾ ಇದ್ದಾರೆ. ಒಳ್ಳೆ ಕಂಠ ಅಂತವರು ಆಚಾರ್ಯರು. ಚಾನ್ಸ್ ಆಚಾರ್ಯ ಕಂಠದೊಂದು ಏನೋ ಕಂಠ ಅಲ್ಲ, ಅವ್ರಿಗೆ ಚಾನ್ಸ್ ಕೊಟ್ಟಿದ್ದಾರೆ ಆಚಾರ್ಯರು. ಅವ್ರು ಹೇಳ್ತಿದ್ದಾರೆ, ಆಚಾರ್ಯ ಅನುವಾದ ಮಾಡ್ತಾ ಇದ್ದಾರೆ. ಜನಗಳು ಹೇಗಿದ್ದಾರೆ ಅಂದ್ರೆ, ವಿದುಷಃ ವಿದುಷೋಪಿ ಶೃಣ್ವತೋಲಂ. ಸಾಮಾನ್ಯರು ಕೇಳಿ, ವಿದ್ವಾಂಸರು ಕೇಳಿ, ದಡ್ರು ಕೇಳಿ, ಮಕ್ಕಳು ಕೇಳಿ, ಆನಂದ ಅಂದ್ರೆ ಆನಂದ, ಪರಮಾನಂದ ರಸದಲ್ಲಿ ಮುಡಿಸಿಬಿಟ್ರಂತ ಆಚಾರ್ಯರು. ಆ ಭಗವಂತನ ಕಥೆನೇ ಹಾಗಿರ್ತದೆ, ಆಚಾರ್ಯ ಹೇಳೋದಕ್ಕೆ ಹೊರಟಾಗ ಪರಮಾನಂದ. ಅಲ್ಲಿ ಒಂದು ಕಥೆ ನಿಲ್ಲಿಸಿಬಿಟ್ಟು ಒಂದು ಮುಖ್ಯ ಅಂಶ ಹೇಳ್ತಾರೆ, ಸ್ವಲ್ಪ ಹೇಳಿ ಇವತ್ತು ಉಪನ್ಯಾಸ ನಿಲ್ಲಿಸ್ತೇನೆ. ಈಗ ಮುಖ್ಯವಾಗಿ ಆಚಾರ್ಯ ಹತ್ರ ಒಬ್ರು ಬರ್ತಾ ಇದ್ದಾರೆ ಅಲ್ಲಿದ್ದಾಗ, ಅವರು ಯಾರು ಅಂತ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಹತ್ತಿರದಲ್ಲಿ ಕಾವು ಮಠದಲ್ಲಿ ಒಬ್ಬ ದಂಪತಿಗಳು, ಸುಬ್ರಹ್ಮಣ್ಯ ಪಂಡಿತರು ಅಂತ ಒಬ್ಬ ಒಳ್ಳೆ ವಿದ್ವಾಂಸರು, ಅವರ ಪತ್ನಿ ವಾಸ ಮಾಡ್ತಾ ಇದ್ದಾರೆ. ಲುಕುಜ ವಂಶದವರವರು. ಅವರಿಗೆಲ್ಲ ಸೌಭಾಗ್ಯ ಇತ್ತು, ವಿದ್ವತ್ತಂತೂ ಬೇಕಾದಷ್ಟು ಇತ್ತು ಅವರಿಗೆ. ಸುಬ್ರಹ್ಮಣ್ಯಾಖ್ಯ ಸೂರೇಹೇ ಅಂತಾನೆ ಕರೆದಿದ್ದಾರೆ, ಒಳ್ಳೆ ವಿದ್ವಾಂಸರವರು. ಆದರೆ ಅವರಿಗೆ ಸಂತತಿ ಇರಲಿಲ್ಲ, ಅಲ್ಲ ಇದ್ದ ಮಕ್ಕಳಾದ್ರೂ ಬದುಕ್ತಿರ್ಲಿಲ್ಲ. ಹೆಂಡತಿ ಬೆಸರಾಗೋದು, ಹೆರೋದು, ಮತ್ತೆ ಸಾಯೋರು, ಮಕ್ಕಳು ಸಾಯೋರು, ಹೆರೋದು ಸಾಯೋರು. ಮುಹುರ್ ಮೃತ ಪ್ರಜಾತಿ, ಮಕ್ಕಳೇ ಆಗೋದಿಲ್ಲ ಎಂಬ ಕೇಸ್ ಬೇರೆ, ಮಕ್ಕಳು ಗರ್ಭ ಸ್ರಾವ ಆಗುತ್ತೆ ಎಂಬ ಕೇಸ್ ಬೇರೆ, ಹುಟ್ಟಿದ ತಕ್ಷಣ ಮಕ್ಕಳು ಸಾಯ್ತಾರೆ ಎಂಬ ಕೇಸ್ ಬೇರೆ. ಭಾಗವತ ಪುರಾಣದಲ್ಲಿ ವಿಪ್ರ ಪುತ್ರ ಸಾಯ್ತಿದ್ದಲ್ಲ, ಹುಟ್ಟೋದು ಸಾಯೋರು, ಆ ಥರ ನಡೆದೋಗಿತ್ತು. ತುಂಬಾ ದುಃಖ ಇತ್ತು. ಕೊನೆಗೆ ಅವರಿಬ್ಬರು ಕೂಡ ಹರಿಹರನ ಸೇವೆಯನ್ನು ಮಾಡಿದರಂತೆ. ಹರಿಹರದಲ್ಲಿ ಸೇವೆ ಮಾಡ್ತಾ ಇದ್ದಾರೆ, ಹರಿಹರನ ಸೇವೆ. ನಮ್ಮಲ್ಲಿ ಹರಿಹರ ಬಂದರೆ ಯಾವುದು ನಿಷಿದ್ಧ ಅಲ್ಲ, ಹರಿಹರ ಇಬ್ಬರು ಒಂದೇ ಅಂತ ತಿಳ್ಕೊಂಡು ನಿಷಿದ್ಧನೇ ಹೊರತು ಹರಿ ಪೂಜನು ವಿಹಿತ, ಹರಿಹರನ ಪೂಜನು ವಿಹಿತ. ತಾರತಮ್ಯ ಮರಿಯಾಗಿಲ್ಲ, ಅಷ್ಟೇ ಸರಿಯಾಗಿ ಮಾಡಿದ್ದಾರೆ. ಅದರ ಫಲವಾಗಿ ಆಕೆ ಗರ್ಭಿಣಿಯಾಗಿ ಮಕ್ಕಳನ್ನು ಹೆತ್ತಲಂತೆ. ಇಬ್ಬರು ಮಕ್ಕಳು ಹುಟ್ಟುತ್ತಾರೆ ಆಕೆ. ಮೊದಲು ಹುಟ್ಟಿದ್ದು ತ್ರಿವಿಕ್ರಮ ಪಂಡಿತಾಚಾರ್ಯರು, ಆಮೇಲೆ ಹುಟ್ಟಿದ್ದು ಶಂಕರ ಪಂಡಿತಾಚಾರ್ಯರು. ಬಹಳ ಸ್ವಾರಸ್ಯ, ಹರಿ ಸೇವೆ ಮಾಡಿದ್ದು ಕೊಟ್ಟಿದ್ರಲ್ಲ ತ್ರಿವಿಕ್ರಮ ಪಂಡಿತ ಅಂತ ಹೆಸರು, ಪಂಡಿತ ಅಂತ ಹೆಸರಿಟ್ರು. ಹರ ಸೇವೆ ಮಾಡಿದ್ದು ಕೊಟ್ಟಿದ್ರಲ್ಲ ಶಂಕರ ಪಂಡಿತ ಅಂತ ಹೆಸರಿಟ್ರು. ಅಲ್ಲೂ ಸ್ವಾರಸ್ಯ, ಹರಿಹರ ಸೇವೆ ಮಾಡಿದ್ದಕ್ಕ ಫಲ ಫಲ ಇಬ್ಬರೊಬ್ಬರೊಬ್ಬರೊಬ್ಬರೊಬ್ಬರೊಬ್ಬರೊಬ್ಬರೊಬ್ಬರೊಬ್ಬರೊಬ್ಬರೊಬ್ಬರೊಬ್ಬರೊಬ್ಬರೊಬ್ಬರೊಬ್ಬರೊಬ್ಬರೊಬ್ಬರೊಬ್ಬರೊಬ್ಬರೊಬ್ಬರೊಬ್ಬರೊಬ್ಬರೊಬ್ಬರೊಬ್ಬರೊಬ್ಬರೊಬ್ಬರೊಬ್ಬರೊಬ್ಬರೊಬ್ಬರೊಬ್ಬರೊಬ್ಬರೊಬ್ಬರೊಬ್ಬರೊಬ್ಬರೊಬ್ಬರೊಬ್ಬರೊಬ್ಬರೊಬ್ಬರೊ ಮಾತಾಡೋದು. ಅವರು ಕಲಭಾಷಣ ಏವ ಸೂರಿಪೋತಃ ಕವಿರಾಸಿ ದರವದ್ಯ ಪದ್ಯವಾದಿ. ಅವರು ಚಿಕ್ಕ ಅಂಬೆಗಾಲು ಇಟ್ಟು ಕಲಭಾಷಣ ಆಡಬೇಕಾದ್ರೆ ಕಾವ್ಯ ಬರೀತಾ ಇದ್ರಂತೆ. ಅದೆಲ್ಲ ದೃಷ್ಟಾಂತ ಈಗ ಬೇಡ, ಹೊತ್ತಾಗಿದೆ. ಅಂಥ ಮಹಾನುಭಾವರು ಮುಂದೆ ಉಷಾಹರಣ ಅಂತ ಕಾವ್ಯನೂ ಬರೀತಾರೆ. ಭಾನು ಪಂಡಿತಾಂಬವನ್ನು ಸೋಲಿಸೂ ಬಿಡ್ತಾರೆ. ಪೂರ್ವ ವಿದ್ವಾಂಸರು ಅವರ ತಂದೆ ಅವರು ಹೇಳಿರ್ತಾರೆ, ನೋಡು ತ್ರಿವಿಕ್ರಮ, ನಾವೇನು ನಂಬಿದ್ದೇವೆ, ನಿರ್ಗುಣ ಬ್ರಹ್ಮ ಅಂತ ಹೇಳೋ ಈ ಸಿದ್ಧಾಂತ ಇದೆಯಲ್ಲ, ಅದೇನು ಪ್ರಯೋಜನಕ್ಕೆ ಬರೋದಿಲ್ಲ. ಪರಮಾತ್ಮ ಸಗುಣ, ನಿರ್ಗುಣ ಅಂತ ಹೇಳೋದು ಒಪ್ಪಿಯಾಗಲಿ ಸಾಧ್ಯ ಇಲ್ಲ. ಇದು ತಪ್ಪು ಉಪಾಸನೆ ಆಗ್ತಾ ಇದೆ, ನೀವು ಸರಿಯಾದ ಉಪಾಸನೆ ಮಾಡು, ಉಪಾಸನೆ ಮಾಡಬೇಡ ಅಂತ ಹೇಳಿ ಅವ್ರು ಹೊರಟೋಗ್ಬಿಟ್ಟಿದ್ರು. ಇವರೇನ್ ಮಾಡ್ತಾರೆ, ಸರಿಯಾದ ಮತ ಅಲ್ಲ ಅಂತ ಹೇಳಿ ಆಯ್ತು, ಅವರು ಇವ್ರ ಮನಸ್ಸಿಗೆ ಒಪ್ಪಿ ಆಗ್ತಾ ಇಲ್ಲ, ಅದಕ್ಕೆ ಅವರಾಗಲಿ ಅಂತ ಹೇಳಿ ಆಚಾರ್ಯರಿಂದ ಒಳ್ಳೆ ಸಿದ್ಧಾಂತ ಕಲಿತಕ್ಕಂಥ ಯೋಗ ಬರಬೇಕಾಗಿದೆ ಪಾಪ ಅವರಿಗೆ. ಅದ್ವೈತ ಬಹಳ ಶ್ರೀಮ ಪಂಡಿತರಾಗಿದ್ರು. ಕೊನೆಗೆ ಎಲ್ಲ ಆಚಾರ್ಯರ ಶಿಷ್ಯರು ಕೂಡ ದುರ್ವಾದಿಗಳನ್ನು ಸೋಲಿಸ್ತಾ ಇರೋದನ್ನು ನೋಡಿಬಿಟ್ಟು ಅದ್ವೈತದವರೆಲ್ಲ ಬಂದು ಅವರನ್ನು ಕೇಳ್ಕೊಂಡ್ರಂತ ಇರುಕೋಪಟ್ಟಿದ್ದಾರೆ, ದೊಡ್ಡ ವಿದ್ವಾಂಸರು ನೀವು, ನೀವು ನಮ್ಮ ಪರವಾಗಿ ಹೋಗಿ ಮಧ್ವಾಚಾರ್ಯದ ವಾದವನ್ನು ಮಾಡಿ ಅವರನ್ನು ಸೋಲಿಸಿ ನಮ್ಮ ಸಿದ್ಧಾಂತ ಮರ್ಯಾದೆಯನ್ನು ಉಳಿಸಬೇಕು ಅಂತ ಕೇಳಿದ್ರಂತೆ. ತಕ್ಷಣ ಅವರು ಆಚಾರ್ಯ ಸೋಲಿಸೋ ವಿಚಾರ ತಲೆಯಲ್ಲಿ ಹಾಕೊಳ್ಳಿಲ್ಲ, ಅಂತ ಮಹಾನುಭಾವರು ನೋಡೋ ಯೋಗ ಬರುತ್ತಲ್ಲ ಅಂತ ಒಪ್ಕೊಂಡ್ರಂತೆ. ಪ್ರಿಪೇರ್ ಆಗಬೇಕಲ್ಲ, ಒಪ್ಕೊಂಡ್ಮೇಲೆ ಪ್ರಿಪೇರ್ ಆಗಬೇಕಲ್ಲ, ಅದಕ್ಕೋಸ್ಕರವಾಗಿ ಹೇಗೆ ಪ್ರಿಪೇರ್ ಆಗಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಒಂದು ಭಾಗ್ಯ ಇತ್ತು, ಅವರು ತಮ್ಮ ಶಂಕರ ಪಂಡಿತಾಚಾರ್ಯ ಇದ್ರಲ್ಲ, ಅವರು ಆಚಾರ್ಯ ಶಿಷ್ಯರಾಗಿಬಿಟ್ಟಿದ್ರಾಗಲಿ, ಆಚಾರ್ಯ ಶಿಷ್ಯರಾಗಿದ್ರು ಆಚಾರ್ಯರು ಅವರಿಗೆ ತಮ್ಮ ಗ್ರಂಥ ಭಂಡಾರದ ಪಾಲಕತ್ವವನ್ನು ಒಪ್ಪಿಸಿದ್ರು. ಅವರು ಲೈಬ್ರೇರಿಯನ್ ಆಗಿದ್ರು ಅವರು ಆಚಾರ್ಯರಿಗೆ, ಲೈಬ್ರರಿ ಮನೆ ಕೆಲವು ಆಚಾರ್ಯ ಪುಸ್ತಕ ಓದಿದ್ರು. ಇವರಿಗೇನು ಗೊತ್ತಾ, ತಮ್ಮನ ಕೇಳೋ ಸಂಕೋಚ, ಓದೇ ಆಗಿಲ್ಲ ಓದಬೇಕು, ಕೇಳಾಗಿಲ್ಲ ಸಂಕೋಚ, ಅದಕ್ಕೆ ತಮ್ಮ ಮಲಗೋರಿಗೂ ಕಾಯ್ತಿದ್ರಂತೆ, ಅದು ಮರೆಯಿಂದ ಎದ್ದು ಹೋಗೋದ ಕೂಡ್ತಿದ್ರಂತೆ ಪುಣ್ಯಾತ್ಮರು. ಅದಕ್ಕೆ ಹೇಳ್ತಾರೆ, ಕ್ಷಣದಾಸು ವಿಚಕ್ಷಣ ರವಿಚಿಂತ್ಯ ಪ್ರಚುರ ಪ್ರಜ್ಞ ಮನೋಜ್ಞ ಶಾಸ್ತ್ರಸಾರಂ. ಆ ತಮ್ಮನೋ ಎಂಟಕ್ಕೋ ಏಳಕ್ಕೋ ಮಲಗ ತಮ್ಮ ಅಲ್ಲವರು, 12-1 ಗಂಟೆ ಇರುವತ್ತಿದ್ರು, ಅತ್ಯಶಕ್ಯತೆ ನಿದ್ರಾ ಅದು, ಅವರು ಮರೆದ ಇವರು ಎದ್ದುಬಿಟ್ಟು ಓದ್ತಾ ಕೂರ್ತಿದ್ರಂತೆ. ಓದಿದ್ರಂತೆ, ಎಂಥ ಶಾಸ್ತ್ರ ಇದು, ನಾವು ಏನು ಬೇಕೋ ಅದೇ ಬರೆದಿದ್ದಾರೆ ಆಚಾರ್ಯರು, ಎಷ್ಟು ಸಂಶಯಗಳ ಪರಿಹಾರವಾಗ್ತಾ ಇದೆ. ನಿಜವಾಗಲೂ ಅವರು ಆಚಾರ್ಯರನ್ನು ಕಾಣಬೇಕು, ವಾದ ಮಾಡಲಿಕ್ಕಲ್ಲ, ತತ್ವ ತಿಳ್ಕೊಳ್ಳೋದಕ್ಕೋಸ್ಕರ ಅಂತ ತೀರ್ಮಾನ ಮಾಡಿಬಿಟ್ಟು ಆಚಾರ್ಯ ನೋಡ್ಲಿಕ್ಕೆ ಅಂತ ಹೊರಡ್ತಾ ಇದ್ದಾರೆ. ತಿಳ್ಕೊಂಡ ಪಂಡಿತ ಆಚಾರ್ಯ ನೋಡ್ಲಿಕ್ಕೆ ಅಂತ ಹೊರಟರಂತೆ. ಅಷ್ಟೊತ್ತಿಗೆ ಆಚಾರ್ಯರನ್ನ ಜಯಸಿಂಹರಾಜ ತನ್ನ ಆಸ್ಥಾನಕ್ಕೆ ಕರ್ಕೊಂಡು ಹೋಗಿಬಿಟ್ಟು ನಿತ್ಯ ಅವರು ಗುರುಗಳನ್ನಾಗಿ ಸ್ವೀಕಾರ ಮಾಡಿಕೊಂಡು ಆರಾಧನೆ ಮಾಡ್ತಿರ್ತಾನೆ. ಅವ್ರ ಗ್ರಂಥ ಭಂಡಾರನವರು ಗುರುತಿಸ್ತಾನೆ. ಬಹಳ ಸಂಭ್ರಮದಿಂದ ಕಾಲ ಕಳೀತಾ ಇದ್ದಾನೆ. ಅಷ್ಟೊತ್ತಿಗೆ ಆಚಾರ್ಯರು ದೊಡ್ಡ ಯೋಗ ಅಲ್ಲೇ ಚಾತುರ್ಮಾಸ್ಯಕ್ಕೆ ಬೇರೆ ಕೂತರಂತ ಸರ್, ಕಾವು ಮಠದಲ್ಲಿ ಚಾತುರ್ಮಾಸ್ಯ ಕೂಡ್ತಾ ಇದ್ದಾರೆ. ವಿಷ್ಣುಮಂಗಲ ಅಂತ ಸ್ಥಳ, ವಿಷ್ಣುಮಂಗಲ ಅಂದ್ರೆ ಕಾವು ಮಠದ ಹತ್ರ ಇರೋ ಸ್ಥಳ ಅದು. ಕಾವು ಮಠ ಇವರದ್ದು, ವಿಷ್ಣುಮಂಗಲ ಆಚಾರ್ಯ ಕೂತ ಜಾಗ. ಅದು ಶಾರ್ಟ್ ಡಿಸ್ಟೆನ್ಸ್, ಬಹಳ ಹತ್ತಿರ. ಈ ಕಡೆ ಸುತ್ತಕೊಂಡು ಹೋದ್ರೆ 5-6 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಅಲ್ಲಿ ಆಚಾರ್ಯ ಚಾತುರ್ಮಾಸ್ಯ ಕೂತಿದ್ದಾರೆ. ತಿರುಗು ಪಂಡಿತರಿಗೆ ಗೊತ್ತಾಯಿತು, ಓಹೋ ಆಚಾರ್ಯ ಚಾತುರ್ಮಾಸ್ಯ ಕೂತಿದ್ದಾರೆ, ನಾನು ಅಲ್ಲಿಗೆ ಹೋಗಬೇಕು, ಅವರಿಂದ ವಿಷಯ ತಿಳ್ಕೊಳ್ಬೇಕು ಅಂತ ಯೋಚನೆ ಮಾಡಿ ಅಲ್ಲಿ ಹೋಗಲು ತಯಾರಾಗ್ತಾ ಇದ್ದಾರೆ. ದೊಡ್ಡ ಭಾಗ ಅದು ಒಂದು ಹೊತ್ತಾಗಿದೆ. ಅಲ್ಲಿ ಆಚಾರ್ಯ ಹತ್ರ ಹೇಗೆ ಹೋಗ್ತಾರೆ, ಆಚಾರ್ಯ ಹೇಗೆ ನೋಡ್ತಾರೆ, ಆಚಾರ್ಯ ಹೇಗೆ ಪಾಠ ಹೇಳ್ತಾ ಇದ್ರು, ಆಚಾರ್ಯ ಶಿಷ್ಯರು ಯಾರು, ಅವರ ಗ್ರಂಥಗಳೇನು, ಅವರ ವೈಭವ ಎಂಥದ್ದು, ಹೇಗೆ ಆಚಾರ್ಯರು ಅತ್ಯದ್ಭುತವಾದ ಪವಾಡವನ್ನು ಮಾಡ್ತಾ ಅದೃಶ್ಯರಾಗ್ತಾರೆ. ಕೊನೆಗೆ ಅವರ ಮಧ್ಯವಿಧಿಯದ ಒಂದು ಕ್ಲೈಮ್ಯಾಕ್ಸ್ ಅದು, ಒಂದು ಪವಾಡಗಳಿಗೆ ಒಂದು ಶಿರೋರತ್ನಪ್ರಾಯವಾದಂಥ ಮಹಿಮೆಯನ್ನು ತೋರಿಸ್ತಾರೆ. ಅದರ ಹಿನ್ನೆಲೆ ಏನು, ಅದಕ್ಕೆ ಆಧಾರಗಳೇನು ಎಂಬುದನ್ನೆಲ್ಲ ನೋಡ್ತಾ ಈ ನಿಷ್ಠೂಷಣಿರತಕ್ಕಂಥ ಪ್ರವಚನ, ಸುಮಧ್ವಿಜ ಪ್ರವಚನ ಇವತ್ತು ಸಾಯಂಕಾಲ ಸರಿಯಾಗಿ ಮಾಮೂಲಿನಂತೆ ಪ್ರಾರಂಭವಾಗ್ತಾ ಮಂಗಳವಾಗುತ್ತೆ. ಆಮೇಲೆ ತುಂಬಾ 6 ಗಂಟೆಗೆ ಶುರುವಾಗಿ ಮಂಗಳವಾಗಿ ತುಂಬಾ ಕಾರ್ಯಕ್ರಮ ಬೇರೆ, ಆಮೇಲೆ ಸನ್ಮಾನ ಕಾರ್ಯಕ್ರಮ ಇತ್ಯಾದಿ ಇರೋದ್ರಿಂದ ಸರಿಯಾಗಿ 6 ಗಂಟೆಗೆ ಪ್ರಾರಂಭವಾಗಿ 8:30 ಎಲ್ಲಾ ಕಾರ್ಯಕ್ರಮ ಮುಗಿಯೋ ಹಾಗೆ ವ್ಯವಸ್ಥೆಯಾಗಿದೆ. ಅನಂತರ ಪರಪೂಜ್ಯ ಪೇಜಾವರ ಶ್ರೀಪಾದಂಗಳವರು, ವಿಶ್ವಪ್ರಸನ್ನ ತೀರ್ಥರು, ಕಿರಿಯ ಪಟ್ಟದವರು, ಅವರು ಆಗಮಿಸಿದ್ದಾರೆ, ಅವರು ಉಪಸ್ಥಿತರಿರುತ್ತಾರೆ. ಅವರ ಅನುಗ್ರಹ ವಚನ ಎಲ್ಲ ನಡೆಯುತ್ತೆ, ಸಾಯಂಕಾಲ ಇರುತ್ತೆ. ಎಲ್ಲರೂ ಕೂಡ ಆ ಸಮಯದಲ್ಲಿ ಭಾಗವಹಿಸಿ ಆಚಾರ್ಯರ ವಿಶೇಷವಾದ ಮಹಿಮೆಯನ್ನ ನಾವು ಕೇಳಿದಾಗ ನಿಜವಾಗಲೂ ಕೂಡ ನಾವು ಏನ್ ಮಾಡ್ತೇವೋ ಏನ್ ಬಿಡ್ತೇವೋ, ಆ ಮಾಧ್ವರು ಆಚಾರ್ಯ ಹೆಸರುಗಳ ಭಾಗ್ಯ ಬಂದಿದ್ದೇ ನಮ್ಮ ಜನ್ಮ ಜನ್ಮಗಳ ಯೋಗ್ಯ ಯೋಗ ಒಂದು. ಬ್ರಹ್ಮಾಂತ ವರವ ಸಾಕ್ಷಾತ್ ಇಷ್ಟಂ ದೈವಂ ಹೃಯಃಪತಿ ಆಚಾರ್ಯಾಹ ಶ್ರೀಮದಾಚಾರ್ಯಾಹ ಸಂತುಮೇ ಜನ್ಮ ಜನ್ಮನೇ ಅನ್ನೋ ಭಾಗ್ಯ ಬರ್ತಾ ಇದೆ. ನಿನ್ನೆ ಹೇಳಿದಾಗೆ ಸಾಯಂಕಾಲ 2 ಪುಸ್ತಕಗಳು ಬಿಡುಗಡೆ ಆಗ್ತಾ ಇವೆ. ಒಂದು ಕೃಷ್ಣಾಮೃತ ಮಹಾರಣವ, ಅದರ ಒಂದು ಅನುವಾದ, ಅದು 60 ರೂಪಾಯಿ ಬೆಲೆಯ ಪುಸ್ತಕ, ಸಾಯಂಕಾಲ 50 ರೂಪಾಯಿಗೆ ಸಿಗ್ತಾ ಇದೆ. 200 ಪುಟದ ಮೇಲೆ ಇದೆ ಪುಸ್ತಕ, ಅದು ಆಚಾರ್ಯರ ಗ್ರಂಥ, ಅದಕ್ಕೆ ಅನುವಾದ ಅದು ಸಿಗುತ್ತೆ. ವೇದವ್ಯಾಸ ದರ್ಶನ ಮತ್ತೊಂದು ಗ್ರಂಥ, ವೇದವ್ಯಾಸರ ಸಮಗ್ರ ಪರಿಚಯ ಮಾಡಿಕೊಡ್ತಕ್ಕಂಥ ಗ್ರಂಥ, ಎರಡು ನಮ್ಮ ಸಂಶೋಧನಾ ಪ್ರತಿಷ್ಠಾನದ ಪ್ರಕಾಶನಗಳು. ಪರಪೂಜ್ಯ ಶ್ರೀಪಾದರ ಅಮೃತಹಸ್ತದಿಂದ ಗ್ರಂಥಗಳು ಬಿಡುಗಡೆಯಾಗುತ್ತೆ, ಅದರ ಪ್ರಯೋಜನ ಪಡೆಯಬಹುದು. ಅದರ ಜೊತೆಗೆ ಕೃಷ್ಣಾಮೃತ ಮಾಡಿ ಸಾಯಂಕಾಲ ಬಿಡುಗಡೆಯಾಗುತ್ತೆ. ಅದರ ವಿಷಯವನ್ನು ವಿಸ್ತಾರ ಇವತ್ತು ಹೇಳಿದ್ರೆ ಟೈಮ್ ಇರೋದಿಲ್ಲ. ನಾಳೆ ಸಾಯಂಕಾಲ ನಮ್ಮ ಸಂಶೋಧನಾ ಪ್ರತಿಷ್ಠಾನದ ನಮ್ಮ ಮೇಲೆ ಹಾಲ್ನಲ್ಲಿ ಕೃಷ್ಣಾಮೃತ ಮಾಡದ ನಾಳೆ ಪ್ರವಚನ ಇರುತ್ತೆ. ಸಾಯಂಕಾಲ 6:30 to 8:00 ಪ್ರವಚನ ಇರುತ್ತೆ. ಅದರಲ್ಲಿ ಅವರ ಪರಿಚಯ ವಿಸ್ತಾರವಾಗಿ ಮಾಡಿಕೊಳ್ಳೋಕೆ ಬರುತ್ತೆ ಅಂತ ಹೇಳ್ತಾ ಇವತ್ತು ಸಾಯಂಕಾಲದ ಪ್ರವಚನ ಕಾಲಕ್ಕೆ ಮುಂದಿನ ಭಾಗವನ್ನು ನೋಡೋಣ ಅಂತ ಹೇಳಿ ಈಗಿನ ಪ್ರವಚನವನ್ನು ಕೃಷ್ಣಾರ್ಪಣ ವಸ್ತು ಅಂತ ಹೇಳಿದೆ. ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲ. ಈ ಉತ್ಸವ
ಯಾರು ಬರ್ತಾರೋ ಅವರಿಗೆ ಅವರ ಮನೆಗೆ ತಲುಪಿಸಲಾಗುತ್ತದೆ ಅಂತ ಪ್ರಭಾಕರ್ ಹೇಳ್ತಾ ಇದ್ದಾರೆ. ಆದ್ರಿಂದ ಆಸಕ್ತರು ಇದನ್ನ ದಯವಿಟ್ಟು ಪಡ್ಕೊಳ್ಬೋ. 10 ಕ್ಯಾಸೆಟ್ ಇದೆ, 500 ರೂಪಾಯಿ ಆಗುತ್ತದೆ ಒಂದು ಕ್ಯಾಸೆಟ್ಗೆ. 50 ರೂಪಾಯಿ ಸಮಗ್ರ ಇವತ್ತಿನ ಪ್ರವಚನ ಸೇರಿ ನಾಳೆಯಿಂದ ಇದು ಲಭ್ಯವಿರುತ್ತದೆ. ಆಸಕ್ತರು ದಯವಿಟ್ಟು ತಮ್ಮ ಹೆಸರನ್ನು ಕೊಡಬಹುದು. ನಮಸ್ಕಾರ, ಹರಿ ಓಂ.